Pero por Chacu.
Árbol.
श्रीगुरुभ्यो नमः हरिः ॐ जलज्येष्ठनिभाकारम् जगदीशपदाश्रयम् जगदीतरविख्यातम् जगन्नाथगुरुम् भजे. ನಿನ್ನೆ ನೋಡಿದ್ದು ಪದ್ಯದ ನೋಟ್ಸ್ ಹೇಳ್ಬೇಕಲ್ಲ, ಎರಡನೇದು ಹೇಳಬೇಕು. ಬರ್ಕೊಳ್ತೀರಾ? ನೀಡದಂದದಲ್ಲಿ ಅಲ್ಲಿ ಪದಚ್ಛೇದ ಹೇಗೆ? ನೀಡದ ಅಂದದಲ್ಲಿ. ನೀಡದ ಅಂದರೆ ಗೂಡಿ, ಪಕ್ಷಿಗಳ ಗೂಡಿನಂತೆ, ಪಕ್ಷಿಗಳ ಗೂಡಿನ. ಅಂದದಲ್ಲಿ ಅಂದರೆ ರೀತಿಯಲ್ಲಿ. ನೀಡದ ಅಂದರೆ ಪಕ್ಷಿಗಳ ಗೂಡಿನ. ಅಲ್ಲ, ಅಯ್ಯೋ, ಬೇಕಾದಷ್ಟು ಅರ್ಥ ಅರ್ಥ ಮಾಡ್ಕೊಂಡ? ಇಲ್ಲ ಇಲ್ಲ, ನೀಡ ಅಂದ್ರೆ ಇದು ಗೂಡು. ನೀಡದ ಗೂಡಿನ ಅಂದದಲ್ಲಿ ರೀತಿಯಲ್ಲಿ ಪಿಪ್ಪ ಇರುವಂತ ಲಿಂಗಕ್ಕೆ, ಲಿಂಗ ದೇಹಕ್ಕೆ ಷೋಡಶಾತ್ಮಕ ಹದಿನಾರು ರೀತಿಯಾದ ರಸವಿಭಾಗವ ಮಾಡಿ ನಾವು ಉಂಡ ಅನ್ನದಲ್ಲಿ ಷೋಡಶ ರಸಗಳು, ಷೋಡಶ ಅಂದ್ರೆ ಹದಿನಾರು, ಷೋಡಶ ಅಂದರೆ ಹದಿನಾರು ರಸಗಳು, ಅದು ಬರ್ಕೊಳ್ಳಿ, ಗೊತ್ತಿರಬೇಕು. ಹದಿನಾರು ರಸಗಳು ಇವೆ. ಆ ರಸಗಳನ್ನು ವಿಭಾಗವ ಮಾಡಿ ಅಂದರೆ ಪ್ರತ್ಯೇಕ ಮಾಡಿ ಇಲ್ಲಿ ನಾವು ಉಂಡ ಅನ್ನ ಅಂದರೆ ಅದರ ಎಕ್ಸ್ಪ್ಲನೇಷನ್, ನಾವು ಉಂಡ ಅನ್ನ ಮೂರು ಭಾಗ ಮಾಡುತ್ತಾನೆ. ಸ್ಥೂಲ, ಮಧ್ಯಮ, ಅಣುತಮ ಎಂದು. ಅನ್ನದ ಸ್ಥೂಲ ಭಾಗವನ್ನು ಮಲಮೂತ್ರಾದಿಗಳಾಗಿ ಪರಿವರ್ತನೆ ಮಾಡಿಸಿ ಮಧ್ಯಮ ಭಾಗದಿಂದ ಈ ಸ್ಥೂಲ ದೇಹದ ರಕ್ತ ಮಾಂಸಾದಿಗಳ ವೃದ್ಧಿ ಮಾಡಿ ಸೂಕ್ಷ್ಮ ಭಾಗದಿಂದ ಮನಸ್ಸಿನ ಸೂಕ್ಷ್ಮ ಭಾಗದಿಂದ ಮನಸ್ಸಿನ ವೃದ್ಧಿ, ಎಲ್ಲ ಚೂರು ಮುಂದಕ್ಕೆ ಬರ್ಬೋದು, ಇಲ್ಲಿ ಒಳಗಡೆ ಬನ್ನಿ, ಲದ್ದು ಚೂರಕ್ಕೆ ಮುಂದೆ ಬಂದ್ರು, ನಾನು ಪೂರು ಚೂರು ಕಾಲಿಟ್ಕೊಳ್ಳೋಕೆ ಜಾಗ ಇದ್ರೆ ಸಾಕು, ಅದು ಚೂರು ಬರ್ಬೋದು ಮುಂದಕ್ಕೆ ಸ್ವಲ್ಪ, ಅದು ಬ್ಯಾಟ್ರಿ ಇದೆಯಲ್ಲಮ್ಮ ಚಾರ್ಜರ್, ಸ್ವಲ್ಪ ಮುಂದಕ್ಕೆ ಅಂದ್ಬಿಟ್ರೆ ಆಯ್ತು ಬರುತ್ತೆ, ಏನ್ ಅಡ್ಡಿಲ್ಲ, ತುಂಬಾ ವೈರ್ ಇದೆ, ಬರ್ಬೋದು ಮೇಲೆ ಬರ್ಬೋದು, ಇನ್ನ ಮುಂದೆ ಬನ್ನಿ, ನಾ ಮುಂದೆ ಬನ್ನಿ, ಇನ್ನ ಮುಂದೆ ಬನ್ನಿ, ಎಲ್ಲ ಬರ್ಬೋದು, ಇದನ್ನ ಗೋಡೆ ಸರ್ಸ್ಲಿಕ್ಕೆ ಆಗಲ್ಲ ಅಲ್ವಾ. ಏನ್ ಬರೆದ್ರೆ ಸೂಕ್ಷ್ಮ ಭಾಗದಿಂದ ಮನಸ್ಸನ್ನು ಮನಸ್ಸಿನ ವೃದ್ಧಿಯನ್ನು ಹಾಗೆ ಮನಸ್ಸಿನ ವೃದ್ಧಿಯನ್ನು ಅನಂತರ ಆ ಸೂಕ್ಷ್ಮ ಭಾಗದಿಂದಲೇನೆ ಅನಿರುದ್ಧ ದೇಹದ ಹದಿನಾರು ಕಲೆಗಳಿಗೂ ವೃದ್ಧಿ, ಹಾಗೆ ಲಿಂಗದೇಹದ ಹದಿನಾರು ಕಲೆಗಳಿಗೂ ವೃದ್ಧಿ ಮಾಡುತ್ತಾನೆ. ಇಲ್ಲಿ ಹದಿನಾರು ಕಲೆಗಳು ಯಾವುದು ಎಂದರೆ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಐದು ಭೂತಗಳಿಂದ ಸೇರಿದ ಐದು ಮಾತ್ರೆಗಳು, ಯಾವ ಮಾತ್ರೆಗಳು? ತನ್ಮಾ ಬಿಪಿ ಶುಗರ್ ಅವಲ್ಲ, ಮತ್ತು ಮನಸ್ಸು. ಹದಿನಾರು ಆಗ್ಬಿಡುತ್ತಲ್ಲ, ಪಂಚಭೂತಗಳಲ್ಲಿ ಪಂಚತನ್ ಮಾತ್ರ, ಎರಡು ಸೇರಿದ್ರೆ ಐದಾಯ್ತು, ಒಟ್ಟಾರೆ ಹದಿನಾರು ಲೆಕ್ಕ ಹಾಗೆ ಇದೆ. ಈ ರೀತಿಯಲ್ಲಿ ಹದಿನಾರು ಕಲೆಗಳಿಗೆ ಉಪಚಯಗಳನೆ, ನೆಕ್ಸ್ಟ್ ವರ್ಡ್ ಉಪಚಯಗಳನೆ, ವೃದ್ಧಿಯನ್ನೇ ಅಂದರೆ ವೃದ್ಧಿಯನ್ನು ಕೊಡ್ತಾನೆ ಅಂತ ಹೇಳಿದ್ರು. ಏನು ವೃದ್ಧಿಯನ್ನು ಕೊಡುವುದು ಅಂದರೆ ರಸದಲ್ಲಿರುವ ಹದಿನಾರು ಹಾಕೊಳ್ಳಿ, ಹದಿನಾರು ರಸದಲ್ಲಿರುವ ತನ್ನ ರೂಪಗಳಿಂದ ಅನಿರುದ್ಧ ದೇಹದಲ್ಲಿ ಲಿಂಗದೇಹದಲ್ಲಿ ಮೊದಲೇ ಇರುವ 16 ಕಲೆಗಳಲ್ಲಿ ತನ್ನ ರೂಪಗಳಿಂದ ತಾನು ಐಕ್ಯವಾಗಿ ಅಲ್ಲಲ್ಲಿರುವ ದೇವತೆಗಳಿಗೆ ಅವರವರ ರಸಗಳನ್ನೇ ಕೊಟ್ಟು ವೃದ್ಧಿಯನ್ನೇ ಕೊಡುತ್ತ ಅಂದ್ರೆ ಮಾಡುತ್ತ ಕ್ರೋಡ ವರಾಹ ರೂಪಿಯಾದ ಭಗವಂತ ಎಪ್ಪತ್ತೆರಡು ಸಾವಿರ ನಾಡಿ ಗತ ಅದಕ್ಕೆ ಇದರಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ಬರ್ಕೊಳ್ಳಿ ಗೊತ್ತಿದ್ದವರು ಗೊತ್ತಿರದವರು ತಪ್ಪೇನಿಲ್ಲ ಎಪ್ಪತ್ತೆರಡು ಸಾವಿರ ನಾಡಿ ಗತ ಎಂಬುದಕ್ಕೆ ಅರ್ಥ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ತೇಜೋಮಯ ನಾಡಿಗಳಿವೆ ಬ್ರಾಕೆಟ್ ಅಲ್ಲಿ ನಾಡಿಗಳೆಂದರೆ ನಮ್ಮ ಕಣ್ಣಿಗೆ ಕಾಣುವ ನರಗಳಲ್ಲ ಬಹಳ ಜನ ಅದು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ನಾಡಿಗಳು ಅಂದ್ರೆ ಇವೇ ನಾಡಿಗಳು ಅನ್ಕೊಂಡ್ಬಿಟ್ಟಿರ್ತಾರೆ ಅಲ್ಲ ಪ್ರಧಾನವಾದ ದೊಡ್ಡದಾದ ಬ್ರಾಕೆಟ್ ಅಲ್ಲಿ ದಪ್ಪಕ್ಕಿರುವ ಬರ್ಕೊಳ್ಳಿ ತಪ್ಪೇನಿದೆ ದೊಡ್ಡದಾದ ಅಂದ್ರೆ ಯಾವರಿಗೆ ದೊಡ್ಡದು ದಪ್ಪಕ್ಕಿರುವ ಸುಷುಮ್ನಾ ನಾಡಿಯು ಕೂದಲನ್ನು ಸಾವಿರ ಭಾಗ ಮಾಡಿದರೆ ಅದರೊಳಗೆ ಒಂದು ತೆಗೆದರೆ ಚೂರು ಫಾಸ್ಟ್ ಆಗಿ ಬರೀ ಅದು ಅಭ್ಯಾಸ ಮಾಡ್ಬೇಕಲ್ಲ ಬರೋದು ಬಹಳ ವರ್ಷಗಳಾಯ್ತು ಎಕ್ಸಾಮ್ ಬರೆದು ಇದು ಬರದ್ರ ಅದನ್ನು ತೀರಿಸಾಗುತ್ತೆ ಅದನ್ನ ಒಂದನ್ನು ತೆಗೆದರೆ ಎಷ್ಟೋ ಅಷ್ಟು ಪರಿಮಾಣದಲ್ಲಿರುತ್ತೆ ಅದರಿಂದ ಹೊರಟ ನೂರು ಶಾಖೆಗಳು ಅವುಗಳಿಂದ ಹೊರಟ ಸಾವಿರ ಶಾಖೆಗಳು ಆ ಸಾವಿರ ಶಾಖೆಗಳಿಂದ ಹೊರಟ 72,000 ಶಾಖೆಗಳು ಹಾಕೊಳ್ಳಿ, ಆ 72,000 ಶಾಖೆಗಳಿಂದ ಹೊರಟ ಅನೇಕ ಸೂಕ್ಷ್ಮ ನಾಡಿಗಳ ಪರಿಮಾಣ ಅಗೋಚರ ಅಗೋಚರ ಅಂತ ಅರ್ಥ ಗೊತ್ತಾ? ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಅಂತ, ಬುದ್ಧಿಗೂ ಕಣ ಕಣ್ಣಿಗಲ್ಲ ಬುದ್ಧಿಗೂ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ. ಸರಿ, ಈ ನಾಡಿಗಳ ಮೂಲಕವೇ ಭಗವಂತ ಸ್ಥೂಲ ದೇಹದ ಹತ್ತು ಇಂದ್ರಿಯಗಳ ವ್ಯಾಪಾರವನ್ನು ಮಾಡಿಸುತ್ತಾನೆ. ಈ ನಾಡಿಗಳ ಮೂಲಕವೇ ನಾವು ಉಂಡ ಅನ್ನದ ಅತ್ಯಂತ ಸೂಕ್ಷ್ಮ ರಸಭಾಗ ಲಿಂಗದೇಹದವರೆಗೂ ಮುಟ್ಟುತ್ತೆ. ಅತ್ಯಂತ ಸೂಕ್ಷ್ಮ ರಸಭಾಗ ಲಿಂಗ ದೇಹದವರೆಗೂ ಮುಟ್ಟುತ್ತೆ. ಈ ಕೆಲಸ ಮಾಡಲಿಕ್ಕೆ ಎಪ್ಪತ್ತೆರಡು ಸಾವಿರ ದೇವತೆಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನಿಂತು ದೇವರ ಆಜ್ಞೆಯ ಪ್ರಕಾರ ಪ್ರೇರಿತರಾಗಿ ಕೇವಲ ಶ್ರೀಹರಿ ಪ್ರೀತಿಗಾಗಿ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಪ್ರತಿಕ್ಷಣದ ಅನುಸಂಧಾನದಿಂದ ಕೂಡಿಕೊಂಡು ಮಾಡುತ್ತಾರೆ. ಗೊತ್ತಾಗ್ಬೇಕಲ್ಲ ಅವರ ಕ್ವಾಲಿಟಿ ಅಂತಹದ್ದು, ಅವರ ಥಾಟ್ ಪ್ರಾಸೆಸ್ ಅಂತಹದ್ದು ಗೊತ್ತಾಗ್ಬೇಕು. ನಂಗೆ ತುಂಬ ಯಾರೋ ಇದ್ದಾರೆ ನಮಸ್ಕಾರ ಅಂದ್ರೆ ಮನಸ್ಸು ಪ್ರಧಾನ ಇದ್ದೇ ಇರುತ್ತೆ ಸೂಕ್ಷ್ಮ, ಆದ್ರೆ ಹತ್ತು ಇಂದ್ರಿಯಗಳ ಲಗಾಮ್ ಇದರಲ್ಲಿ ಬರುತ್ತೆ. ಆ ಮನಸ್ಸಿನ ಮೂಲಕವೇ ಹತ್ತು ಇಂದ್ರಿಯ ಲಗಾಮ್ ಬರುತ್ತೆ. ಒಂದಲ್ಲ ಅನೇಕ ಕೆಲಸಗಳು, ಪ್ರತಿಯೊಂದು ದೇವತೆಗೂ ಅನೇಕ ಕೆಲಸಗಳು ಇರುತ್ತೆ. ಅನೇಕ ರೂಪಗಳಿಂದ ಇರ್ತಾರೆ, ಒಂದೊಂದು ರೂಪದಿಂದ ಅನೇಕ ಕೆಲಸ, ಅನೇಕ ರೂಪದಿಂದ ಅನೇಕ ಕೆಲಸ ಮಾಡುತ್ತಾರೆ ಈ ದೇಹದಲ್ಲಿ. ಅಮ್ಮ ಕರ್ಣಗಳು ಅಂದ್ರೆ ಇಂದ್ರಿಯಗಳಂದ್ರೂ ಒಂದೇ, ಸರಿಯಾ? ಆ ಈ ದೇವತೆಗಳಲ್ಲಿ ಎಂದರೆ ಎಡಭಾಗದ ಮೂವತ್ತಾರು ಸಾವಿರ ಹಗಲುಗಳಿಗೆ ಎಡಭಾಗದ ರಾತ್ರಿಗಳಿಗೆ ಮೂವತ್ತಾರು ಸಾವಿರ ರಾತ್ರಿಗಳಿಗೆ ನಿಯಾಮಕರಾದ ಅಗಲ ರಾತ್ರಿ ನಾನು ಹೇಳೋ ಕಾಲಕ್ಕೆ ಎಡ ಹಿಡಿದೆ ಬಲ ಆಗಿತ್ತು. ಎಡಗಳಿಗೆ ರಾತ್ರಿಗಳಿಗೆ ಮೂವತ್ತಾರು ಸಾವಿರ ರಾತ್ರಿಗಳಿಗೆ ನಿಯಾಮಕರಾದ ಸ್ತ್ರೀ ದೇವತೆಗಳ ಒಳಗಿರುವ ಭಗವಂತ ಬೃಹತಿ ಸಹಸ್ರ ರುಕ್ಕಿನಲ್ಲಿ ಇರುವ ಮೂವತ್ತಾರು ಸಾವಿರ ಸ್ವರಾಕ್ಷರ ಆಯ್ತಲ್ಲ, ಹೌದು ವ್ಯಂಜನಾಕ್ಷರ, ಹೌದು ಎಡಕ್ಕೆ, ಹೌದು ವ್ಯಂಜನಾಕ್ಷರ ಪ್ರತಿಪಾದ್ಯನಾಗಿ ಇದ್ದಾನೆ. ಹಾಗೆಯೇ ಬಲಭಾಗದಲ್ಲಿ ಇರುವ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಮೂವತ್ತಾರು ಸಾವಿರ ಹಗಲಿಗಭಿಮಾನಿಗಳಾದ ಪುರುಷ ದೇವತೆಗಳಿದ್ದಾರೆ. ಅವರೊಳಗೆ ಮೂವತ್ತಾರು ಸಾವಿರ ಬೃಹತಿ ಸಹಸ್ರ ರುಕ್ಕುಗಳಲ್ಲಿರುವ ಸ್ವರಾಕ್ಷರ ಪ್ರತಿಪಾದ್ಯ ಬೃಹತಿ ಶಬ್ದವಾಚ್ಯನಾದ ಭಗವಂತನಿದ್ದಾನೆ. ಇವನೇ ಎಪ್ಪತ್ತೆರಡು ಸಾವಿರ ಗರುಡವಾಹನ ಸ್ತ್ರೀ ಪುರುಷ ರೂಪಗಳಿಂದ ವರಾಹ ರೂಪಿಯಾಗಿಯೇ, ಅಂದ್ರೆ ಕಲ್ಪನೆ ಹೇಗೆ ಬಂತು, ಗರುಡವಾಹನ ವರಾಹ ಎಡಭಾಗದಲ್ಲಿ ಗರುಡವಾಹನ ಸ್ತ್ರೀ ರೂಪಿ ವರಾಹ, ಬಲಭಾಗದಲ್ಲಿ ಗರುಡವಾಹನ ಪುರುಷ ರೂಪಿ ವರಾಹ. ಇದು ವಿಶೇಷ ನೋಡಿ, ಎಲ್ಲೂ ನಮ್ಗೆ ಇದು ಸಿಗ್ತಾ ಇದೆ. ಸ್ತ್ರೀ ರೂಪಿ ವರಾಹ, ಪುರುಷ ರೂಪಿ ವರಾಹ, ಮುಖ ವರಾಹ. ಒಂದು ನಿಮಿಷ ಎಲ್ಲರೂ ಮಾತಾಡಬೇಡಿ, ಯಾಕಂದ್ರೆ ರಿಲೇ ಆಗ್ತಾ ಇದೆಯಲ್ಲ, ಅವ್ರಿಗೆ ಎಲ್ಲರ ಮಾತು ಕೇಳಿಸೋಷ್ಟೊತ್ತಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸರಿಯಾ? ಅಲ್ಲಿ ಸ್ತ್ರೀ ರೂಪಿ ವರಾಹ ಅಂದ್ರೆ ಮುಖ ವರಾಹ ಶರೀರ ಸ್ತ್ರೀ, ಪುರುಷ ರೂಪಿ ಅಂದ್ರೂ ಶರೀರ ಪುರುಷ ಮುಖ ಮಾತ್ರ ವರಾಹ ಇಷ್ಟು. ಅಂತ ವರಾಹ ರೂಪಗಳು, ಗರುಡ ವಾಹನ ವರಾಹ ರೂಪ ವಿಶೇಷವಾಗಿ ನಮ್ಮ ಶರೀರದಲ್ಲಿ ನಾಡಿಗಳಲ್ಲಿದ್ದು ನಿಯಾಮಕನಾಗಿದ್ದಾನೆ, ಇಷ್ಟು ವಿಶೇಷ. ಇಂಥ ಭಗವಂತ ಯಾವುದಕ್ಕೆ ಅರ್ಥ ಬರ್ಕೊಂಡ್ರಿ ಇಷ್ಟು ಅರ್ಥ? ಕ್ರೋಡ ಅಂತ ಹೇಳಿದಿರಿ, 72,000 ನಾಡಿ ಗತ ಅಂತ ಹೇಳ್ತಾರೆ, ಹೌದಲ್ವಾ? ಇನ್ನ ಎರಡು ನಂಬರ್ ಟೂ ಅಂತ ಕೆಳಗೆ ಎಕ್ಸ್ಪ್ಲನೇಷನ್, ಅದಕ್ಕೆ 72,000 ನಾಡಿ ಗತ ಎಂಬುದಕ್ಕೆ ಇನ್ನೊಂದು ವಿವರಣೆ. ಅಮ್ಮ, ವರಾಹ ರೂಪಿಯಾಗಿ ಇದ್ದಾನೆ. ಜಗನ್ನಾಥ ದಾಸರು ಅರ್ಥ ಮಾಡ್ಕೊಂಡು ಬರೆದದ್ದಲ್ಲಮ್ಮ, ನೋಡಿ ಬರೆದದ್ದು. ಆ ನೋಡಿ ಬರೆದದ್ದರಿಂದ ನಾವು ಹೇಳಲಿಕ್ಕೂ ಆಗ್ತಾ ಇಲ್ಲ, ನಿಮ್ ಬರ್ಲಿಕ್ಕೂ ಆಗ್ತಾ ಇಲ್ಲ. ನೋಡಿ ಎಂತ ದುರಂತಲ್ವಾ? ಎರಡನೇ ಅರ್ಥ, ಈ 72,000 ನಾಡಿಗಳಲ್ಲೂ ಭಗವಂತನ 4 ರೂಪಗಳು ನಿಂತಿವೆ. ಮೊದಲನೆಯದು ಆಯಾ ನಾಡಿಗಳ ಆಕಾರದಲ್ಲಿ ಕಣಕಣದಲ್ಲಿ ನಿಂತ ಧಾರಕ ರೂಪ. ಎರಡನೆಯದು ಸಮವಾಯುವಿನೊಳಗೆ ನಿಂತು ನಾವು ಉಂಡ ಅನ್ನ, ಅನ್ನ ದ ಬರ್ಕೊಂಬಿ, ಸೂಕ್ಷ್ಮ ರಸವನ್ನು ಆಯಾ ನಾಡಿಗಳ ಕಣಕಣಕ್ಕೆ ತಲುಪುವಂತೆ ಮಾಡಿ ಪೋಷಿಸುವ ಪೋಷಕ ರೂಪ. ಮೂರನೆಯದು ಆಯಾ ನಾಡಿಗಳಲ್ಲಿ ಚೈತನ್ಯ ತುಂಬುವ, ಚೈತನ್ಯ ಅಂದ್ರೆ ಬ್ರಾಕೆಟ್ ಅಲ್ಲಿ ಪ್ರಕಂಪನೆ ಅಂದ್ರೆ ಆಕ್ಟಿವಿಟಿ, ಅದು ಚೆನ್ನಾಗಿ ಆಕ್ಟಿವೇಟ್ ಆಗ್ಬೇಕದು. ಪ್ರಕಂಪನೆ ಇಲ್ಲ ಆಕ್ಟಿವಿಟಿ ಅಂತ ಹೇಳ್ಬೋದು. ತುಂಬುವ ಪ್ರೇರಕ ರೂಪ ಇನ್ನೊಂದು. ನಾಲ್ಕನೆಯದು ಆಯಾ ನಾಡಿಗಳ ಮೂಲಕ ಬೇರೊಂದು ಕೆಲಸ ಮಾಡಿಸುವ ಚೇಷ್ಟಕ ರೂಪ ಮತ್ತೊಂದು. ಇಷ್ಟು ರೂಪಗಳಿಂದ ದೇವರು ನಾಡಿಗಳಲ್ಲಿ ಇದ್ದು ಆಡುತ ಆಯಾ ಜೀವರ ಕರ್ಮಾನುಸಾರ ಆಯಾ ಕರ್ಮ ಮುಂದಿನ ಕರ್ಮಗಳನ್ನು ನಡೆಸಲಿಕ್ಕೆ ತಾನೇ ಎಲ್ಲರಿಂದ ಸಕಲ ವ್ಯಾಪಾರ ಮಾಡಿ ಮಾಡಿಸುತ್ತಾ ಇಷ್ಟು ಆಡುತ್ತಾ ಅಂಬುದಕ್ಕರ್ಥ. ಆನಂದಾತ್ಮ ಆನಂದಮಯ ಶರೀರನಾದವ ಅಂದರೆ ಆಯಾ ನಾಡಿಗಳಲ್ಲಿ ಅವರವರು ಉಂಡ ಅನ್ನದ ಪ್ರಕಾರ ನಾನಾ ವಿಕಾರಗಳನ್ನು ತಾನೇ ಕೊಡತಾ ಇದ್ದರು ಸ್ವಯಂ ವಿಕಾರರಹಿತನಾಗಿ ಸದಾ ಇರುತ್ತಾನೆ. ಅದಕ್ಕೆ ಕಾರಣ ಇವನಿಗೆ ದುಃಖವಿಲ್ಲ, ಆನಂದ ಭರಿತನೂ ಆದ್ದರಿಂದ. ಇವನಿಗೆ ದುಃಖವಿಲ್ಲ ಅಂತ ಬರೆದ್ರಲ್ಲ, ಆ ದುಃಖ ಅಂಬುದರಲ್ಲಿ ವಿಕಾರದ ದುಃಖವಿಲ್ಲ, ವಿಕಾರದ ಅಂತ ಬರ್ಕೊಳ್ತು. ವಿಕಾರ ದುಃಖವಿಲ್ಲ, ಆನಂದ ಭರಿತನೂ ಆದ್ದರಿಂದ ಇಷ್ಟು ಆನಂದಾತ್ಮ ಅಂತ ಅದಕ್ಕೆ ಉತ್ತರ. ಚರಿಸುವ ಚರ ಎಂಬ ಧಾತುವಿಗೆ ತಿರುಗಾಡುವುದು, ತಿನ್ನುವುದು ಎಂಬ ಎರಡರ್ಥ ಇರುವುದರಿಂದ ಚರಿಸುವುದೆಂದರೆ ಆಯಾ ನಾಡಿಗಳಲ್ಲಿ ಆಯಾ ದೇವತೆಗಳ ಮೂಲಕ ಆಯಾ ರಸಗಳನ್ನು ವಿಭಾಗವ ಮಾಡಿ ಉಣಿಸುವಾಗ ಮತ್ತು ಸಕಲ ಕರ್ಮಗಳನ್ನು ಮಾಡಿ ಮಾಡಿಸುವಾಗ ಪ್ರಕಟವಾದ ತನ್ನ ಅನಂತ ರೂಪಗಳನ್ನು ತಾನೇ ಸ್ವೀಕಾರ ಮಾಡುತ್ತಾ ಅಂದರೆ ಭೋಜನ ಮಾಡುತ್ತಾ ಆಯಾ ದೇವತೆಗಳಿಗೆ ಅವರವರ ರಸಗಳನ್ನು ಕೊಡುವಾಗ ಅಲ್ಲಲ್ಲಿರುವ ತನ್ನ ರೂಪಗಳನ್ನು ಸ್ವೀಕಾರ ಮಾಡುತ್ತಾ ತೆರೆ ಕಟ್ಟೋಗುತ್ತಲ್ಲ ಅಲ್ಲಲ್ಲಿರುವ ತನ್ನ ರೂಪಗಳನ್ನು ಸ್ವೀಕಾರ ಮಾಡುತ್ತಾ ಅದರ ಮೂಲಕ ಅವರವರಿಗೆ ರಸಗಳನ್ನು ಕೊಡುತ್ತಾ ಚರಿಸುವ ಎಂದರೆ ತಿರುಗಾಡುವ ಎರಡನೇ ಅರ್ಥ. ಅಂದರೆ ಆಯಾ ನಾಡಿಗಳಲ್ಲಿರುವ ಆಯಾ ದೇವತೆಗಳಲ್ಲಿರುವ ಅವರವರ ದೇಹದಲ್ಲಿರುವ ಅನಂತ ರೂಪಗಳಿಂದ ವಿಹಾರ ಮಾಡುತ್ತಾನೆ. ವಿಹಾರ ಮಾಡುತ್ತಾನೆ ಯಾರು? ಕ್ರೋಡರು ಭಗವಂತ. ಲೋಕದೊಳು ಈ 14 ಲೋಕಗಳಲ್ಲಿ ಸಕಲರಲ್ಲಿ ಎಲ್ಲರಿಗೂ ಊಟ ಇರುತ್ತೆ. ತಾನು ತಾನು ಎಂಬುದರಿಂದ ಸ್ವತಂತ್ರನಾಗಿ ವಿಹಾರ ಮಾಡುತ್ತಾನೆ ಎಂದರ್ಥ. ಮಿಕ್ಕ ದೇವತೆಗಳ ವಿಹಾರ ಇವನ ಅಧೀನ, ಇವನ ವಿಹಾರ ಮಾತ್ರ ಯಾರ ಅಧೀನವೂ ಅಲ್ಲ. ಇಷ್ಟ ಆಯ್ತಾ? ಇನ್ನ ಕೆಳಗೆ ವಿಶೇಷ ಅಂತ ಬರ್ಕೊಳ್ಳಿ. ಇದು ಸಾಮಾನ್ಯ ಇಬ್ಬರು ಬರೆದಿದ್ದು ವಿಶೇಷ. ಇಲ್ಲಿ ಲಿಂಗ ದೇಹವನ್ನು ಹಕ್ಕಿಗಳ ಗೂಡಿಗೆ ಹೋಲಿಸಿದ್ದಾರೆ. ಯಾಕೆಂದರೆ ಲಿಂಗ ದೇಹದಲ್ಲಿ ಹಕ್ಕಿಗಳ ಗೂಡಿನಲ್ಲಿ ಹೇಗೆ ಹೊರಗೆ ಬರಲಿಕ್ಕೆ ಒಳಗೆ ಹೋಗಲಿಕ್ಕೆ ಅನುಕೂಲವಾಗುವ ರಂಧ್ರಗಳಿದ್ದಂತೆ ಲಿಂಗದೇಹದಲ್ಲೂ ಶ್ರೀ ಭೂ ದುರ್ಗಾ ರೂಪಿಯಾದ ರಮಾದೇವಿಯ ಸನ್ನಿಧಾನದಿಂದ ಕೂಡಿಕೊಂಡಿರುವ ಮೂರು ರಂಧ್ರಗಳು ಲಿಂಗದೇಹಕ್ಕೂ ಇವೆ. ಆ ಮೂರು ರಂಧ್ರಗಳ ಮೂಲಕ ಜೀವನ ಪ್ರಕಾಶ ಎಚ್ಚರ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಹೊರಗಡೆಯೇ ಇದ್ದು ಸುಷುಪ್ತಿ ಕಾಲದಲ್ಲಿ ಜೀವನ ಸ್ವರೂಪಕ್ಕೆ ಸೇರಿಬಿಡುತ್ತೆ. ಜೀವನ ಸ್ವರೂಪಕ್ಕೆ ಸೇರಿಬಿಡುತ್ತೆ ಪ್ರಕಾಶ, ಜೀವನ ಪ್ರಕಾಶ ಆ ಲಿಂಗದೇಹದ ಮೂರು ತೂತಿನ ಮೂಲಕ ಹೊರಗೆ ಬಂದು ಎಲ್ಲಿ ಬರುತ್ತೆ ಅಂದ್ರೆ ಇಡೀ ಶರೀರದಲ್ಲಿ ಪ್ರವೇಶ ಮಾಡಿ ಎಚ್ಚರ ಕಾಲದಲ್ಲಿ ಈ ಇಂದ್ರಿಯಗಳ ಮೂಲಕ ಎಲ್ಲ ಅನುಭವಿಸಿ, ಸ್ವಪ್ನ ಕಾಲದಲ್ಲಿ ಮನಸ್ಸಿನ ಮೂಲಕ ಅನುಭವಿಸಿ, ಸುಷುಪ್ತಿ ಕಾಲದಲ್ಲಿ ದೇವ ಆ ಪ್ರಕಾಶವನ್ನೆಲ್ಲ ಒಳಮಾಡುತ್ತಾನೆ. ಒಳಗಿಟ್ಟು ಎಲ್ಲಿ ಪ್ರಾಜ್ಞಾನಾಮಕ ಭಗವಂತ ತನ್ನ ಹತ್ರ ಇಟ್ಟುಕೊಂಡ್ಬಿಡುತ್ತಾನೆ. ಆಗ ಸುಷುಪ್ತಿಯಲ್ಲಿ ಜೀವನ ಪ್ರಕಾಶ ಲಿಂಗದೇಹದ ಹೊರಗಿರಲ್ಲ, ಇಡೀ ದೇಹದಲ್ಲಿರಲ್ಲ, ಅದಕ್ಕೆ ನಮಗೆ ಏನೂ ಗೊತ್ತಾಗಲ್ಲ, ಪ್ರಕಾಶ ಇರಲ್ಲ ಅಂತ. ಇಷ್ಟು ರಹಸ್ಯ ಇದ್ದದ್ದರಿಂದಲೇನೆ ನೀಡದೊಂದಲಿ ಅಂತ ದಾಸರಾಜ್ ಹೇಳಿದ್ದಾರೆ. ಎಂಥ ಕಂಪ್ಯಾರಿಸನ್ ಕೊಡ್ತಾರೆ ನೋಡಿ, ತುಂಬಾ ಸುಮ್ಮನೆ ಅಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಕೂಡ ಈ ಹಕ್ಕಿಯ ಗೂಡಿನಲ್ಲಿ ಒಂದೇ ತೂತಿರಲ್ಲ, ಬೇಕಾದ್ರೂ ನೋಡಿ ಎರಡಿರುತ್ತೆ, ಹೋಗ್ಲಿಕ್ಕೊಂದು ಬರ್ಲಿಕ್ಕೊಂದು ಅಂತ, ಎಂಟ್ರೆನ್ಸ್ ಒಂದು ಎಕ್ಸಿಟ್ ಒಂದು ಇರುತ್ತೆ ಅದು, ಹೌದಾ. ಅದು ಆಗೋದೇ ಈ ತರ ಯು ಶೇಪ್ ಅಂದ್ರೆ ವಿ ಶೇಪ್ ನಲ್ಲಿ ಇರುತ್ತೆ. ಅದಕ್ಕೆ ಹಕ್ಕಿ ಗೂಡಿಗೆ ಮಾರ್ತಾ ಇರ್ತಾರಲ್ಲ, ಹಕ್ಕಿ ಗೂಡಿಗೆ ಈ ಬಂಬುದು ಅಂದ್ರೆ ಬಿದಿರಿಂದು ಬುಟ್ಟೆ ತರ ಮಾರ್ತಾ ಇರ್ತಾರಲ್ಲಿ, ಬೇಕಾದ್ರೆ ನೋಡಿ, ಅದು ಕೂಡ ಬರೇ ಬುಟ್ಟೆ ತರ ಈ ತರ ಯು ಶೇಪ್ ನಲ್ಲಿ ಕೊಡ್ತಾ ಇರ್ತಾರೆ. ಕಟ್ಟೋದೇ ಈ ತರ ಕಟ್ಟುತ್ತೆ, ಒಂದು ಕಡೆಯಿಂದ ಬರುತ್ತೆ ಕೊಡತ್ತೆ, ಇನ್ನೊಂದು ಕಡೆಯಿಂದ ಹಾರಿ ಹೋಗ್ತಾ ಇರುತ್ತೆ, ಆ ತರ ಕಟ್ಟುತ್ತೆ. ಅದು ಯಾಕಾಗ ಆಗುತ್ತೋ ಗೊತ್ತಿಲ್ಲ, ನಾವಂತೂ ಹಕ್ಕಿಗಳಾಗಿದ್ದೀವಿ ಗೊತ್ತಿಲ್ಲ, ನೆನಪಿಲ್ಲ. ಆ ಸ್ವಾಮಿಯ ವಿಚಿತ್ರ ಚರ್ಯ ಈ ರೀತಿಯಲ್ಲಿ ಇರುತ್ತೆ. ಆದ್ದರಿಂದ ಇಂಥ ಅದ್ಭುತವಾದ ದೃಷ್ಟಾಂತವನ್ನ ದಾಸರಾಯರು ಕೊಟ್ಟಿದ್ದಾರೆ ಅಂತ ನಂದಲ್ಲದು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತದನಂತರ ಬರತಕ್ಕಂಥದ್ದು ಮುಂದಿನ ಪದ್ಯ ಹೇಳಿ ಕೃಷ್ಣಾರ್ಪಣ ಮಾಡೋಣ.
ದೇವತೆಗಳಿಗೆ ಅವರವರ ರಸ ಅಂದ್ರೆ ಬೇರೆ ಬೇರೆ, ಒಬ್ಬೊಬ್ಬರಿಗೆ ಬೇರೆ ರಸ ಇತ್ತು.
ಹೌದೌದು,
ಯೋಗ್ಯತಾ ಪ್ರಕಾರ ಒಂದೇ ರಸನ ಅವರವರಿಗೆ.
ಎಲ್ಲರಿಗೂ ರಮಾದೇವಿಗೆ ರಮಾರಸ ಅಂದ್ರೆ ಏನು? ಒಂದು ನಿಮಿಷ, ಒಂದು ನಿಮಿಷ ಮತ್ತೆ ಯಾರು ಮಾತಾಡ್ರಿ. ಇಲ್ಲಿ ಪ್ರಶ್ನೆ, ಆಯಾ ದೇವತೆಗಳಿಗೆ ಅವರವರ ರಸ ಅಂದರೆ ಒಂದೇ ರಸ ಅವರವರಿಗೆಲ್ಲ ಯೋಗ್ಯತಾನುಸಾರ ಕೊಡೋದು, ಪ್ರತ್ಯೇಕ ಪ್ರತ್ಯೇಕ ರಸಗಳಿರುತ್ತೋ ಅಂದರೆ ಪ್ರತಿಯೊಂದು ಪದಾರ್ಥದಲ್ಲೂ ಅವರವರ ರೂಪಗಳಿರುತ್ತೆ, ಅದೇ ಅವರ ರಸ. ಆಯಾ ರೂಪಗಳನ್ನ ಅವರವರಿಗೆ ಸೇರಿಸುವುದೇ ರಸ ಸೇರಿಸಿ. ಮುಂದೆ ವಾರಿವಚ್ಯನು ವಾರಿಯೊಳಗಿದ್ದು ಆರು ರಸವೆಂದೆನಿಸಿ ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯಲಿ ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಸ್ತ ರಾತ್ರಿ ವಿಹಾರ ಮಾಡ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿ. ಈಗ ಅದರ ಅರ್ಥ ನೋಡೋಣ, ಬರೆಸೋದು ನಾಳೆ ಬರೆಸೋಣ. ಇಲ್ಲಿ ಹೇಳ್ತಾ ಇದ್ದಾರೆ ವಾರಿವಾಚ್ಯನು ಅಂದ್ರು, ನೀರಿನೊಳಗೆ ದೇವರ ವಾರಿ ಅಂದ್ರೆ ನೀರು, ನೀರಿನೊಳಗೆ ದೇವರಿರ್ತಾರೆ, ನೀರಿನಲ್ಲಿರುವ ದೇವರ ಹೆಸರು ವಾರಿ ಅಂತ ಹೇಳ್ತಾ ಇದ್ದಾರೆ. ನೀರಿನೊಳಗಿದ್ದು ವಾರಿ ಅಂತ ಕರೆಸಿಕೊಂಡಿದ್ದಾರೆ. ನೀರು ಯಾವಾಗೂ ಹೇಗಿರುತ್ತೆ? ಸಿಹಿಯಾಗಿರುತ್ತೆ. ಆದರೆ ಹೇಳ್ತಾ ಇದ್ದಾರೆ ಆ ನೀರು ನಾನಾ ಗುಣದಿಂದ ಅಂದ್ರೆ ಭೂಮಿಯ ಗುಣದಿಂದ ಏನಾಗುತ್ತೆ ಅಂದ್ರೆ ಉಪ್ಪು ಆಗುತ್ತೆ, ಕಹಿ ಆಗುತ್ತೆ, ಒಗರು ಆಗುತ್ತೆ, ನಾನಾ ಸಂಪರ್ಕದಿಂದ ಬರುತ್ತೆ. ಇಲ್ಲಿ ರಸ ಅಂದ್ರೆ ಏನು ಅಂದ್ರೆ ಭೂಮಿಗೆ ನೀರಿನ ಸಂಪರ್ಕದಿಂದ ಬರತಕ್ಕಂಥದ್ದೇ ರಸ ಅಲ್ಲ. ಭೂಮಿಗೆ ಅಂದ್ರೆ ಹಣ್ಣು, ಹಣ್ಣಿನಲ್ಲೂ ಭೂಮಿ ಇದೆ ಅಲ್ಲ. ಇಡೀ ಜಗತ್ತಿನಲ್ಲಿ ಏನೇನು ರಸ ಅಂತ ಸಿಗತಾ ಇದೆ ಅಲ್ಲೆಲ್ಲ ಭೂಮಿಯ ಪಾಲಿದೆ. ಇವಾಗ ಜಗತ್ತನ್ನೆಲ್ಲ ನಿರ್ಮಾಣ ಮಾಡಿದ್ದು ಯಾವುದರಿಂದ? ದೇವರು. ಭೂಮಿ, ನೀರು, ಬೆಂಕಿ ಅಂತ. ಬೆಂಕಿ ಬಿಡೋಣ, ಒಟ್ಟಾರೆ ಅಲ್ಲಿ ಎರಡು ಅಂತೂ ಉಳಿಯಿತು ನಮ್ಮ ಬಾಯಿಗೆ ಸಿಗೋದು. ನೀರು, ಮಣ್ಣು, ನೋಡಿ ನಾವು ತಿನ್ನೋದೆಲ್ಲ ಮಣ್ಣೆ, ಆಗುವುದು ಮಣ್ಣೆ, ಇರುವಷ್ಟು ಕಾಲ ಮಣ್ಣೆ, ಹೌದಾ? ಸರಿ. ಆ ಹಣ್ಣು, ಏನೇನು ಹಣ್ಣು ತಗೊಳ್ತೀರಿ ಅದೆಲ್ಲ ಮಣ್ಣೆ, ನೀರು ಎರಡು ಸೇರಿದ್ರೆ ಹಣ್ಣಾಗಿತ್ತು. ಅದೇ ನಮ್ಮೊಳಗೆ ಮಾಂಸ, ಮಣ್ಣು ನೀರೇ ಮಾಂಸ. ಈ ತರ ಎಲ್ಲಾ ಕಡೆ ಇಡೀ ಜಗತ್ತನ್ನ ಮಣ್ಣು ನೀರಿನಿಂದ ಕಟ್ಟಿದ್ದಾನೆ. ಅದರಲ್ಲಿ ಹೇಳ್ತಾರೆ ಆ ನೀರು ಮಣ್ಣಿಗೆ ಅಂದ್ರೆ ಪೃಥ್ವಿಗೆ ಸಂಪರ್ಕ ಆದಾಗ ನಾನಾ ಹಣ್ಣುಗಳಲ್ಲಿರುವ ಭೂಮಿಯ ಭಾಗಕ್ಕೆ, ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಪದಾರ್ಥಗಳಲ್ಲಿ ಇರುವ ನಾನಾ ಭೂಮಿಯ ಭಾಗಕ್ಕೆ ಸಂಪರ್ಕ ಆದಾಗ ಆ ನೀರಿಗೆ ಬೇರೊಂದು ಗುಣ, ಭೂಮಿಯ ಅಂದ್ರೆ ಆ ಪೃಥ್ವಿಯ ಗುಣ ಬರ್ತಾ ಬರುತ್ತೆ. ಪೃಥ್ವಿಯ ಗುಣ ಬಂದಾಗ ಆ ನೀರಿನಲ್ಲಿ ರಸಗಳು ಅಂದರೆ ನಾನಾ ರುಚಿಗಳು ಹುಟ್ಟುತ್ತೆ. ಯದ್ಯಪಿ ನೀರಿನಲ್ಲಿರುವ ರುಚಿ ಸಿಹಿ ಮಾತ್ರ, ಸಿಹಿ ಮಾತ್ರ ಅಲ್ಲ, ಉಪ್ಪಾಗಿರುತ್ತಲ್ಲ ಅಂದ್ರೆ ಉಪ್ಪಿನ ಸಂಪರ್ಕ, ನಾನಾ ರೀತಿ ಸಂಪರ್ಕ, ಆದ್ದರಿಂದ ನೀರಿಗೆ ನಾನಾ ರೀತಿಯಾದ ರುಚಿ ಬರ್ತಾ ಇದೆ. ಹಾಗಾದತ್ತೆ ಆರು ರಸವೆಂದೆನಿಸಿ ಅಂದ್ರು. ಆರು ರಸ ಅಂದ್ರೆ ಯಾವ್ದು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ತಿಕ್ತ ಅಂದರೆ ಖಾರ, ಕಷಾಯ ಅಂದ್ರೆ ಒಗರು, ಕಟು ಅಂದ್ರೆ ಕಹಿ. ಈ ರೀತಿಯಲ್ಲಿ ಆರು ರಸ ಆಗುತ್ತೆ ಭೂಮಿಯ ಸಂಪರ್ಕದಿಂದ ನೀರು ಅದಕ್ಕೆ ಸೇರಿದಾಗ ರಸಗಳು ತಯಾರಾಗೋದು ಪದಾರ್ಥಗಳಲ್ಲಿ ಆರು ರೀತಿಯಲ್ಲಿ, ಸಿಹಿ, ಹುಳಿ, ಉಪ್ಪು, ಖಾರ, ಒಗರು, ಕಹಿ ಅಂತ ಇಷ್ಟ ಆಗುತ್ತೆ. ಇದರಲ್ಲಿ ಭಗವಂತ ಹೇಗಿರ್ತಾನೆ? ಆರು ರಸವೆಂದೆನಿಸಿ, ಆಯಾ ರಸಗಳಲ್ಲಿ ಆಯಾ ರಸರೂಪನಾಗಿ ತಾನೇ ಇರ್ತಾನೆ. ಆಯಾ ರಸದ ಹೆಸರಿನಿಂದ, ರಸದ ಆಕಾರದಿಂದ, ಕಣಕಣದಲ್ಲಿ ವ್ಯಾಪಿಸಿ ಆ ರಸ ಆ ರೀತಿಯಾದ ರುಚಿ ಕೊಡುವಂತೆ ಮಾಡಿದ್ದವನೇ. ಅಂದ್ರೆ ಯದ್ಯಪಿ ರುಚಿಗಿದೆ, ಅದು ನಮಗೆ ಸೇರಬೇಕಾದ್ರೆ ದೇವರು ಬೇಕು ಮಧ್ಯೆ, ಇಲ್ಲದಿದ್ದರೆ ರುಚಿ ಬರಲ್ಲ. ಆದ್ದರಿಂದ ಆರು ರಸವೆಂದೆನಿಸಿ ಇಷ್ಟ ಆಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, 36,000 ಸ್ತ್ರೀ ಪುರುಷ ನಾಡಿಯಲ್ಲಿ ಆ ನಾಡಿಗಳಲ್ಲಿರುವ 36,000 ಎಡಕ್ಕೆ 36,000 ಬಲಕ್ಕೆ ಸ್ತ್ರೀ ಪುರುಷ ನಾಡಿಯಲ್ಲಿ ನೋಡಿ ತದ್ರೂಪಧಾರಕ ಅನುದಾನಾಗಿ ಅಂತ. ಆ ರೂಪಧಾರಕನು ಅಂದರೆ ಆಯಾ ನಾಡಿಗಳ ಆಕಾರದಲ್ಲಿದ್ದು ನಾಡಿಗಳನ್ನ ಇರುವಂತೆ ಮಾಡಿದವ ಇವನೇ ನಾಡಿಗಳ ರೂಪಧಾರಕನು ತಾನಾಗಿ. ಇನ್ನೊಂದು ನಾಡಿಗಳೊಳಗಿರುವ ದೇವತೆಗಳ ರೂಪಗಳ ಆಕಾರವನ್ನು ಧಾರಣೆ ಮಾಡಿದವ ಇವನೇ. ಅಲ್ಲೂ ವಿರಾಟ್ ರೂಪ ಇದೆ. ನಾಡಿಗಳಲ್ಲಿರುವ 72,000 ದೇವತೆಗಳಲ್ಲೂ ಪ್ರತಿಯೊಬ್ಬರಲ್ಲೂ ವಿರಾಟ್ ರೂಪ ಇರಬೇಕಲ್ಲ, ಇಲ್ಲದಿದ್ದರೆ ಆ ದೇಹ ಹೊರದು ಬಿದ್ದು ಹೋಗುತ್ತೆ. ಅದರಿಂದ ರೂಪಧಾರಕನು ತಾನಾಗಿ ಅಂತ ಹೇಳಿದರೆ ಆಯಾ ದೇವತೆಗಳ ಆಕಾರವನ್ನು ತಾನು ಧಾರಣೆ ಮಾಡಿ, ಆಯಾ ನಾಡಿಗಳ ಆಕಾರವನ್ನು ತಾನು ಧಾರಣೆ ಮಾಡಿ, ಆ ರಸಗಳಲ್ಲಿ ರಸ ಆಕಾರದಲ್ಲೂ ತಾನೇ ಧಾರಣೆ ಮಾಡಿ ರೂಪವನ್ನ, ಆ ನಾಡಿಯನ್ನು ಇರುವಂತೆ ಮಾಡಿ, ದೇವತೆಗಳನ್ನು ಅಲ್ಲಿರುವಂತೆ ಮಾಡಿ, ಅವರ ಮೂಲಕ ರಸವನ್ನು ಹರಿಯುವಂತೆ ನಾಡಿಗಳ ಮೂಲಕ ಮಾಡಿ ಉಪಚಯ ಕೊಡತಾ ಇದ್ದಾನೆ ಭಗವಂತ. ಎಷ್ಟು ರೂಪಗಳು ಅವನದ್ದು. ಅವನಷ್ಟು ತಗೊಳ್ಳದಿದ್ದರೆ ಆ ರಸಗಳಲ್ಲಿ ನಾಡಿಗಳಲ್ಲಿ ಕಣ ಕಣ ಆಕ್ಟಿವೇಟ್ ಆಗಲ್ಲ, ಅವನಿರಲೇಬೇಕು. ನೋ ಅದರ್ ಗೋ ಹೌದಲ್ವಾ. ಇಲ್ಲಿ 10 ಕಲ್ಲುಗಳು ಇಟ್ಟಿದ್ದಾರೆ, ನಾವೊಬ್ಬರೇ ಇರೋದು, ಆ ಕಲ್ಲುಗಳೆಲ್ಲ ಆಚೆ ಹೋಗ್ಬೇಕು. ಇಲ್ಲಿದ್ದ 10 ಕಲ್ಲುಗಳು ಆಚೆ ಹೋಗ್ಬೇಕು. ಒಂದು ಕಲ್ಲಿಟ್ಟೆ, ಮಿಕ್ಕ ಕಲ್ಲು ಯಾರು ಇಡ್ತಾರೆ, ನಾನೇ ಇಡ್ಬೇಕಲ್ಲ. ಅದೇ ತರ ಜಗತ್ತಿನಲ್ಲಿ ಏನು ಪ್ರಕೃತಿ, ನಮ್ಮ ಶರೀರಗಳು, ದೇವತೆಗಳ ಶರೀರಗಳು, ನಾಡಿಗಳು ಎಲ್ಲ ಜಡದ ಅಣುಗಳಿಂದ ತಯಾರಾದದ್ದು, ಜಡದ ಅಣುಗಳಿಂದ ತಯಾರಾದದ್ದು. ಜಡದ ಅಣುಗಳೆಲ್ಲ ಜಡ ಕದದಲ್ಲ ಸ್ವಯಂ, ಅದರಲ್ಲಿ ಆಕ್ಟಿವಿಟಿ ಬರಬೇಕಾದ್ರೆ ಒಂದೊಂದು ಕಣದಲ್ಲೂ ಅವನೇ ನಿಲ್ಲಬೇಕು, ಇಲ್ಲದಿದ್ರೆ ಎಲ್ಲ ಆಕ್ಟಿವಿಟಿ ಆಗಲ್ಲ. ಇನ್ನ ಚೇತನರು ಜಡದಂತೆನೆ ಅವರು ಕೂಡ, ಅಂದ್ರೆ ಭಿನ್ನ ಆದರೆ ಸ್ವತಂತ್ರರಲ್ಲ, ಅವರಲ್ಲೂ ಇವನೇ ಆಕ್ಟಿವಿಟಿ ಮಾಡಬೇಕು. ಹಾಗಾದರೆ ಕಣ ಕಣದಲ್ಲೂ ಇವನೇ ಇರಬೇಕು, ಇವರಲ್ಲೂ ಇವನೇ ಇರಬೇಕು, ಎಲ್ಲರಲ್ಲೂ ಇವನೇ ಕೆಲಸ ಮಾಡಿಸಬೇಕು. ಹಾಗಾದ್ರೆ ಎಷ್ಟು ಅನಂತ ರೂಪಗಳು ತಗೊಳ್ಳೇಬೇಕು ಅವನು. ಆ ರೀತಿ ತಗೊಂಡು ಭಗವಂತ ಮಾಡಿಸ್ತಾ ಇದ್ದಾನೆ. ಸರ್ವ ಶರೀರಗಳ ರೀತಿ, ಎಲ್ಲಾ ಶರೀರಗಳಲ್ಲೂ ಕೂಡ, ಸರ್ವ ಶರೀರದಲ್ಲಿ ಅಂದ್ರೆ ಎಲ್ರು ಯಾರ್ಯಾರು ಎಲ್ಲರಲ್ಲಿ ಅಂದ್ರೆ, ದೇವರನ್ನೇ ಸದಾ ಬೈದು ದೇವರನ್ನ ಬೈಯುವುದರಲ್ಲೇ ಪರಮಾನಂದ ಪಡುವ ಕಲಿ ಮೊದಲುಕೊಂಡು ಅವನ ವರ್ಗವನ್ನು ಕೂಡ ಇವನೇ ಎಲ್ಲರನ್ನಿಟ್ಟು ಪೋಷಣೆ ಮಾಡಿ ಆನಂದ ಕೊಡತಾ ಇದ್ದಾನೆ. ತನ್ನನ್ನ ಬೈಯುವುದರಲ್ಲಿ ಆನಂದವಾದರೂ ಅವನೇ ಕೊಡಬೇಕು. ಅದೊಂದು ಪರಿಸ್ಥಿತಿ ನೋಡಿ ಪಾಪ, ಕಲಿ ಅಸ್ವತಂತ್ರ. ಅವನು ದೇವರನ್ನ ಬೈದು ಆನಂದ ಪಡಬೇಕಾದ್ರೂ ಅವನ ಮನಸ್ಸಿಗೆ ಆನಂದ ಕೊಡೋದು ದೇವರೇ ಅಲ್ವಾ, ಅದಂತ ಕರುಣೆ ಎಂದು. ಆ ರೀತಿಯಲ್ಲಿ ಅವನ ಕರುಣೆ ವಿಚಿತ್ರ, ಅವನ ಲೀಲೆ ವಿಚಿತ್ರ. ಇಲ್ಲದಿದ್ದರೆ ಅವನೇ ಸಾತ್ವಿಕರನ್ನ ಮಾತು ತಗೊಂಡು ಹೋಗೋಣ, ಇವರನ್ನೆಲ್ಲ ಹಾಗೆ ಒಂದು ಮೂಲೆಗೆ ಹಾಕ್ಬಿಡೋಣ ಅಂತ ಇರುವುದಾಗಿತ್ತಲ್ಲ, ಮತ್ತೆ ಆ ಕೌರ್ನೇ ತಂದ. ಇಲ್ಲ, ಅವರವರಿಗೆ ಬೇಕಾದ ಅವನಲ್ಲಿ ಇವರನ್ನೆಲ್ಲ ದುಃಖ ಪಡಿಸಬೇಕು ಅಂತಿಲ್ಲ, ಅವರವರ ಸ್ವರೂಪದಲ್ಲಿ ಏನಿದೆ ಅದು ಕೊಡುತ್ತೇನೆ ಅಂತ ತಗೊಂಡು ಹೋದ. ಹೌದಾ, ಸರಿಯಪ್ಪ. ಅನಂತ ಮಸ್ತಿನಲ್ಲಿ ಕರ್ಕೊಂಡು ಹೋದ್ರು, ಆ ಕಲಿಯನ್ನಿಟ್ಟರು. ಅನೇಕ ಜನ ಕಲಿಯಲಿದ್ದಾರಲ್ಲ, ಇವಾಗ ಈ ಕಲಿಯಲ್ಲಿದ್ದಾನೆ, ಅನೇಕ ಕಲಿಗಳಲ್ಲಿದ್ದಾರಲ್ಲ, ಅವರೆಲ್ಲರೂ ಕೂಡ ಏನಾಗ್ತಾ ಇದೆ, ದುಃಖ ಕೊಡ್ತಾ ಇದ್ದಾರೆ. ಆ ದುಃಖದಲ್ಲೂ ಕೂಡ ಅವ್ರು ಏನ್ ಮಾಡ್ತಾ ಇರ್ತಾರೆ, ಎಲ್ಲ ಹೊಡೆದು ಬಡದು ಎಲ್ಲ ಮಾಡ್ತಾ ಇದ್ರು ಕೂಡ ದೇವರನ್ನೇ ಬೈತಾ ಇರ್ತಾರೆ, ಅದರೊಳಗೆ ಪ್ರೇರಣೆ ಮಾಡ್ತಾ ಇರ್ತಾನೆ. ಅವ್ರಿಗೆ ಅಷ್ಟು ದುಃಖದಲ್ಲೂ ಒಂದು ಆನಂದ, ಏನದು, ದೇವರನ್ನು ಬೈತಾ ಇದ್ದೀವಲ್ಲ ಆಮ ತೃಪ್ತಿ, ಅದು ಕೊಡೋದು ದೇವರೆಲ್ಲ. ಮತ್ತೆ ಇದೆಲ್ಲ ಸ್ವಾಮಿ ಮಾಡ್ತಾ, ಅದಕ್ಕೆ ಸರ್ವ ಶರೀರಗಳಲ್ಲಿ ಎಂದಾಗ ಇಷ್ಟೆಲ್ಲ ತಗೊಳ್ಳಿ, ಅವನ ಕರುಣೆಯ ಪರಿಚಯ ಆಗುತ್ತೆ. ಇಷ್ಟು ಮಾಡೋದೇನು ಸ್ವಲ್ಪ ರಟ್ಟು ತಗೊಂತೀರ ಕೊಡ್ತಾನ, ಇಲ್ಲ, ಅಹಸ್ತ ರಾತ್ರಿ ಹಾಗಾಲು ರಾತ್ರಿ ನಮಗಾಗಿ ದುಡಿಯುತ್ತಾ ಇದ್ದಾನೆ. ಇಂಥವ್ರು ಯಾರಾದ್ರೂ ಸಿಗ್ತಾ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ಆದರೂ ಕೂಡ, ಅಪ್ಪ ಆದ್ರೂ ಕೂಡ ಸ್ವಲ್ಪವರೆಗೆ ಲಿಮಿಟ್, ಆಮೇಲೆ ಲಿಮಿಟ್ ದಾಟಿದ್ರೆ ಯಾರಿಗೆ ಯಾರೋ ಪುರಂದರ ಬಿಟ್ಟಲ್ಲ, ಎಲ್ಲ ದೂರವೇ. ಹೌದಾ ಅಲ್ವಾ, ಯಾರ ಲಿಮಿಟ್ ಅಲ್ಲಿ ಅವರೇ. ದೇವರ ಒಳಗೆ ಸ್ವಿಚ್ ಆಫ್ ಮಾಡಿಬಿಟ್ರೆ ಅಮ್ಮನೂ ದೂರವೇ ಅಪ್ಪನೂ ದೂರವೇ, ಅವರಟ್ಟು ದ್ವೇಷ ಮಾಡೋರಿನ ಯಾರು ಇಲ್ಲ. ಬಹಳ ಜನ ನೋಡ್ತಾ ಇರ್ತೇವಲ್ಲ, ಅಯ್ಯೋ ನಮ್ಮ ಅಮ್ಮ ಬಹಳ ದ್ವೇಷ ಮಾಡ್ತಾರೆ, ಅಯ್ಯೋ ಅಮ್ಮ ದ್ವೇಷ ಮಾಡ್ತಾಳ ಅಂತ ಕೇಳಿದ್ರೆ, ಹೌದು ಅವನು ಸಂಕಲ್ಪ, ಇವನ ಕರ್ಮ, ಇವನ ಕರ್ಮಾನುಸಾರ ಒಳಗೆ ಸ್ವಿಚ್ ಆಫ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡುತ್ತಾರೆ. ಅದರಿಂದ ಇವರೆಲ್ಲ ಅಲ್ಲ. ಹಾಗಾದ್ರೆ ನಮ್ಮ ದೋಷಗಳ ಸಹಿತ ನಮ್ಮನ್ನ ಅಭಿಮಾನ ಪಟ್ಟು ನಾವು ಅವನ ನಮಸ್ಕಾರ ಮಾಡಿದ್ದರೂ ಅವನ ಮುಖ ನೋಡದಿದ್ರು ಏಕಪ್ರಕಾರ ಒಂದೇ ರೀತಿ ಅಭಿಮಾನದಿಂದ ನಮ್ಮನ್ನ ಹಗಲೂ ರಾತ್ರಿ ಸಲಹುವಂತ ಸ್ನೇಹಿತ ತಂದೆ ತಾಯಿ ಅವನು ಬಿಟ್ಟರೆ ಇನ್ಯಾರಿದ್ದಾರೆ ಅಲ್ವಾ? ಆದರೆ ದುರಂತ ಏನು ಅಂದ್ರೆ ಅವನ ಕರುಣೆ ಅವನೊಬ್ಬರೇ ನಮಗೆ ಗತಿ ಎಂಬುದು ತಿಳ್ಕೊಳ್ಳದೆ ಯಾರಾದ್ರೆ ನಮ್ಮನ್ನ ಬಿಟ್ಟು ಬಿಟ್ಟು ಓಡಿ ಹೋಗ್ತಾರೋ ಅವರ ಹಿಂದೆ ನಮ್ಮವರು ನಮ್ಮವರು ಅಂತ ಬಿದ್ದು ಉರುಳಾಡುತ್ತಾ ಅವನನ್ನ ನೋಡಿದ್ರೆ ಬರೇ ಗೋಡೌನ್ ಕೀಪರ್ ತರ, ಇದು ಕೊಡು ಅದು ಕೊಡು ಅಂತ ಕೇಳಿ ಅವನ ಮೇಲೆ ಅಭಿಮಾನ ಬೆಳೆಸಿಕೊಳ್ಳದೆ, ಚೂರೂ ಅಭಿಮಾನ ಬೆಳೆಸಿಕೊಳ್ಳದೆ, ನಮ್ಮವರ ಮೇಲೆ ಅಭಿಮಾನ ಬೆಳೆಸಿಕೊಳ್ಳದೆ ಇರುವ ನಿರ್ಗ್ರಹಣಿಗಳು ಅಂದ್ರೆ ಪುರಾ ಏನು ನಮ್ಮನ್ನೇನು ಕರಿಬೇಕು, ನಮ್ಮ ಮಾತು ಬರ್ತಾ ಇಲ್ಲ, ಕೃತಜ್ಞರು ಚೆನ್ನಾಗಿಲ್ಲ, ಇಂಗ್ಲಿಷ್ ಸ್ವಲ್ಪ ಒಳ್ಳೇದೇನು, ನೀವು ಬಾರಕ್ ಸರೋಸ್ ಅಂದ್ರೆ ಚೆನ್ನಾಗಿಲ್ಲ, ಅದು ಸರಿ ಹೋಗಲ್ಲ ಹೌದಲ್ವಾ? ಅಂದ್ರೆ ನಾವು ಅಷ್ಟು ವರ್ಷ ಸರೋಸ್ ಅಂದ್ರೆ ಅರ್ಥ ಮಾಡಿಸಲಿಕ್ಕೆ ಅದು ಸಾರ ಹೊರಟಿದೆ. ನೀವು ಎಂತದ್ದು ಯಾರನ್ನ ಕಳ್ಕೊಳ್ತಾ ಇದ್ದೀವಿ, ಯಾರ ಹಿಂದೆ ಬೀಳತಾ ಇದ್ದೀರಾ? ಎಲ್ಲರ ಹಿಂದೆ ಬೀಳ್ತೀರಲ್ಲ, ಎಲ್ಲ ನೆರಳಿನಂತೆ ಹಿಂದೆ ಬಿದ್ದಷ್ಟು ದೂರ ಹೋಗ್ತಾನೆ ಇರ್ತಾರೆ ಎಲ್ಲರೂ ಕೂಡ. ನಿಮ್ಮ ಹಿಂದೆ ನೆರಳಿನಂತೆ ಬರುವ ಸ್ವಾಮಿ ನಮ್ಮೊಬ್ಬನೇ, ಆದ್ದರಿಂದ ಅವನ ಪರಿಚಯ ಮಾಡಿಕೊಂಡು ಇನ್ನಾದ್ರೂ ಅಂತರಂಗದಲ್ಲಿ ಅವನ ಹಿಂದೆ ಬೀಳಿ, ಇಲ್ಲದಿದ್ದರೆ ಅವನು ಸಿಗಲ್ಲ, ಮಿಕ್ಕವರೆಲ್ಲ ಸಿಕ್ಕಂತೆ ಅದೃಷ್ಟ ಆಗ್ತಾರೆ, ಸಾಯುವಾಗ ಒಬ್ಬರೇ ಹೊರಡಬೇಕಾಗುತ್ತೆ, ಅಯ್ಯೋ ಇವರೆಲ್ಲ ಇಲ್ಲೇ ಇದ್ದಾರೆ, ಯಾರು ನನ್ನವರಲ್ಲ, ಯಾಕೆ ಅಂದ್ರೆ ಅವರವರ ಕ್ರಮಾನುಸಾರ ಬಂದವರೇ, ಎಲ್ಲರಿಗೂ ಅವರ ಲಿಮಿಟೇಷನ್ಸ್ ಇದೆ. ಅದರಿಂದ ಆದರೆ ಇಲ್ಲಿ ಒಂದು ಹೌದು ದೇವರನ್ನೇ ಪಡೆಯೋಣ, ದೇವರೇ ಬೇಕು ನಮಗೆ, ಇದು ಚೆನ್ನಾಗಿ ಗೊತ್ತಾಯ್ತು, ಇವರು ಯಾರು ಬರಲ್ಲ ಹೇಗೆ ಇರ್ತಾರೆ ಹೌದು, ಅದಕ್ಕೆ ದೇವರೇ ಬೇಕು. ಹಾಗಂತ ಇವರನ್ನ ನಿರ್ಲಕ್ಷ್ಯ ಮಾಡಬೇಡಿ ಎಂದ್ರು. ಏನರ್ಥ? ದೇವರೇ ಮುಖ್ಯ, ದೇವರೇ ಬರೋದು, ಇವರು ಯಾರು ಬರಲ್ಲ ಛೀ ಅಂತ ಹೋಗಬೇಡಿ, ಯಾಕಂದ್ರೆ ನೀವು ಅಂಥವರೇ, ನೀವು ಅಂಥವರೇ, ಅವರು ಅಂಥವರೇ, ಎಲ್ಲಾ ಜೀವರಾಶಿಗಳ ಪಾಡು ಅಂತದ್ದೇ. ಆದ್ದರಿಂದ ಎಲ್ಲರಲ್ಲಿರುವ ಈ ದೋಷ ಸಹಿಸಿ ಇವರೆಲ್ಲರೂ ಕೂಡ ದೇವರಿಗೆ ಬೇಕಾದವರು, ದೇವರಿಗೆ ಬೇಕಾದವರು ಎಲ್ಲ ಸಜ್ಜನರೇ. ಆ ಸಜ್ಜನಿಕೆಯಲ್ಲಿ ಲಿಮಿಟೇಷನ್ಸ್ ಬಹಳ ಇವೆ ಪಾಪ, ಎಲ್ಲರಿಗೂ ಅವರವರ ಲಿಮಿಟೇಷನ್ಸ್ ಇವೆ ಹೌದಾ? ಆ ಅದು ಇರಲಿ, ಸಜ್ಜನರು ಇವರೆಲ್ಲ ದೇವರ ಪ್ರತಿಮೆಗಳು, ದೇವರ ಪೂಜೆ ಆಗಬೇಕಾದ್ರೆ ಇವರಲ್ಲೇ ಆಗಬೇಕು ಅಂತ ಅವರಲ್ಲಿ ವಿಶೇಷ ಅಭಿಮಾನ ಇಡಿ. ಮೊದಲಿನ ಅಭಿಮಾನ ತೆಗೆದುಬಿಡಿ. ಏನಂತ? ನನ್ನವರು ನನ್ನಿಂದ ಬರ್ತಾರೆ, ನನಗಾಗಿದ್ದಾರೆ, ಯಾವಾಗ್ಲೂ ಅಭಿಮಾನ ಪಡ್ತಾರೆ. ಈ ಭ್ರಾಂತಿ ಬಿಟ್ಟು ಬಿಡಿ. ಇವರು ಯಾವಾಗಾದ್ರೂ ರಿವರ್ಸ್ ಆಗ್ಬಹುದು, ಯಾವಾಗಾದ್ರೂ ಅಭಿಮಾನ ಪಡಬಹುದು, ಏನಾದ್ರೂ ಮಾಡಬಹುದು. ಯಾಕೆ ಅಂದ್ರೆ ಇವ್ರು ಯಾರು ಸ್ವತಂತ್ರರಲ್ಲ, ಇವರ ಕರ್ಮಾನುಸಾರ ಅಭಿಮಾನ ಪಡ್ತಾರೆ ದೇವರು ಪಡಿಸಿದ್ರೆ, ಇವರ ಕರ್ಮಾನುಸಾರವೇ ದ್ವೇಷ ಮಾಡಿಸಿದ್ರೆ ಮಾಡುತ್ತಾರೆ ಪಾಪ. ಇವ್ರು ಬಡಪಾಯಿಗಳು, ಇವರು ಏನ್ ಮಾಡುತ್ತಾರೆ? ಆದ್ದರಿಂದ ಇವರ ಮೇಲೆ ಕರುಣೆ ನಾವು ತೋರ್ಬೇಕು. ಯಾವಾಗ ದೇವರು ಜ್ಞಾನ ಕೊಟ್ಟಾಗ ತೋರಿ, ಅಯ್ಯೋ ಇರಲಿ ಇವರೆಲ್ಲರೂ ಚೆನ್ನಾಗಿರಲಿ ಅಂತ ಅಭಿಮಾನ ಪಡಬೇಕು. ಅದು ಪಡ್ತಾ ಇರೋದೇ ರಾಯರು. ನಾವು ರಾಯರ ಸುತ್ತ ತಿರುಗಿದ್ರು ಅವ್ರ ಮುಖ ನೋಡದಿದ್ರು ಬನ್ನಿ ಬನ್ನಿ ಅಂತ ಕರೆದು ಕೊಡ್ತಾರೆ. ಯಾಕೆ? ದೇವರನ್ನು ನೋಡಿದ್ರು ನಾನು ಹಾಗೆ ಇರಬೇಕಲ್ಲ ಅಂತ ರಾಯರು ಹಾಗೆ ಇದ್ದಾರೆ, ಮತ್ತೆ ನಾವು ಹಾಗೆ ಆಗ್ಬೇಕಲ್ಲ. ಹಾಗಾದ್ರೆ ಇಲ್ಲಿ ನಾವು ಕಳ್ಕೋಬೇಕಾಗಿದ್ದೇವೆ ಅಂದ್ರೆ ಬೆಳೆಸ್ಕೋಬೇಕಿತ್ತು ಎಲ್ಲರ ಮೇಲೆ ನಾವಿಟ್ಟುಕೊಂಡ ದುರಭಿಮಾನ ಕಳ್ಕೋಬೇಕು. ಅದೇ ದುಃಖದ ಕಾರಣ. ಆಗಿಬಿಟ್ರೆ ಇವರೆಲ್ಲರೂ ಕೂಡ ಯಾವಾಗಾದ್ರೂ ಕೈ ಕೊಡೋರೆ ಅವರವರ ಕರ್ಮಾನುಸಾರ, ಯಾರು ಪರ್ಮನೆಂಟ್ ಅಭಿಮಾನ ಮಾಡೋರಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ಅಭಿಮಾನ ಪಟ್ಟಾಗ ಸ್ವಾಮಿ ಪಡಿಸಿದ ಗೋವಿಂದ, ದ್ವೇಷ ಮಾಡಿದರ ಗೋವಿಂದ ನಮಸ್ಕಾರ ರೀ ಆಯಿತು ಅಂತ, ಅಲ್ಲಿಗೆ ಅಲ್ಲಿಗೆ ಚೆನ್ನಾಗಿರುತ್ತೇವೆ ನಾವು, ಸೇಫ್, ಬಿ ಪಿ ಟ್ಯಾಬ್ಲೆಟ್ ಕಮ್ಮಿ ಆಗುತ್ತೆ, ಇಲ್ಲ ಜಾಸ್ತಿ ಆಗಿ ನಾವೇ ಒದ್ದಾಡ್ತೀವಿ. ಹಾಗಂತ ಬಿಡಬೇಡಿ. ಅವ್ರ ಅಭಿಮಾನ ಪಟ್ಟರು ದ್ವೇಷ ಪಟ್ಟರು ಕೂಡ ಅವರ ಸ್ವತಂತ್ರ. ಅಯ್ಯ ಪಾಪ ಸಜ್ಜೀವಿಗಳೇ, ಆ ಕರ್ಮಾನುಸಾರ ಹೀಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅಲ್ಲಿರುವ ದೇವರ ಪೂಜೆ ಆಗಲಿ, ಅವರಿಗೂ ಒಳ್ಳೇದಾಗಲಿ ಅಂತ ನಾವು ಕೇಳಿಕೊಂಡ್ರೆ ನಾವು ಮೇಲಕ್ಕೆ ಬರ್ತಾ ಬರುತ್ತೆ, ನಮ್ಮ ಮನಸ್ಸಿನ ಹಂತ ಮೇಲಕ್ಕೆ ಬರ್ತಾ ಬರುತ್ತೆ. ಅದಕ್ಕಾಗಿ ದಾಸರಾಯರು ಒದ್ದಾಡ್ತಾ ಇದ್ದಾರೆ, ನಮ್ಮನ್ನು ರಿಪೇರ್ ಮಾಡಬೇಕು ಹೇಗೆ ಅಂತ ದಾಸರಾಯರ ಪ್ರಯತ್ನ. ಇದು ಗೊತ್ತಾಯ್ತಾ ನಮಗೆ? ನಮ್ಮಷ್ಟು ಸುಖವಾಗಿರೋರು ಇನ್ನು ಯಾರಿಲ್ಲ. ಇದು ಗೊತ್ತಾಗ್ಲಿಲ್ಲ, ಹರಿಕಥಾಮೃತ ಸಾರ ಓದಿ ಸಾಗರ ಸರ ಪಾರಾಯಣ ಮಾಡಿ ಹಾಗೆ ಇರ್ತೇವೆ, ಹಾಗೆ ಅರ್ಥ ಅನುಸಂಧಾನ ಇರಲ್ಲ. ಅದರಿಂದ ನಿಮ್ಮಲ್ಲಿಗೆ ಶ್ರೀ ಕೃಷ್ಣಾರ್ಪಣ. ಒಂದು ನಿಮಿಷ ಎಲ್ಲ ಹಣ್ಣು ತಗೊಂಡವ್ರಿ.